ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಉಳಿದ ಸಭೆಯ ದೈವಭಕ್ತಿ ಜೀವನ ಭಾಗ 1. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ಸಂಚಿಕೆಯಲ್ಲಿ ನಾವು ಯಾವುದು ನಿಜವಾದಂತಹ ಉಳಿದ ಸಭೆ ಅನ್ನುವುದನ್ನು ನೋಡಿದೆವು. ಅದನ್ನು ವಿಶೇಷವಾಗಿ ಪ್ರಕಟಣೆ ಪುಸ್ತಕ 12:17 ತಿಳಿಸಲ್ಪಟ್ಟಿರತಕ್ಕಂತಹ ಗುಣ ವಿಚಾರಗಳೊಂದಿಗೆ ಹೋಲಿಕೆ ಮಾಡಿ ಕೊನೆಯ ಕಾಲದ ಉಳಿದ ಸಭೆ ಯಾವುದು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡೆವು. ಈ ದಿನದಲ್ಲಿ ನಾವು ಉಳಿದ ಸಭೆಯ ದೈವಭಕ್ತಿ ಜೀವನ, ಅವರ ಆತ್ಮಿಕ ಜೀವನ, ಅವರ ನೆಡೆ ನುಡಿ, ಅವರ ಶೈಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂತಹ ವಿಚಾರಗಳನ್ನು ನಾವು ಕಲಿಯಲು ಹೋಗುವಂತಿವರಾಗಿದ್ದೇವೆ. ಇದನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರತಕ್ಕಂಥ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲು ಬಂದಿದ್ದೇವೆ ಸ್ವಾಮಿ. ಹೌದು ದೇವ, ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸುವಾಗ ಪರಿಶುದ್ಧಾತ್ಮನು ನಮ್ಮಲ್ಲಿ ನೆಲೆಗೊಳ್ಳುವ ಹಾಗೆ ಸಹಾಯ ಮಾಡು. ವಿಶೇಷವಾಗಿ ನಿನ್ನ ವಾಕ್ಯವನ್ನು ಬೋಧಿಸುವಂತಹ ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನಿನ್ನ ಆತ್ಮನಿಂದ ಮಾತನಾಡು ಸ್ವಾಮಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಈ ಒಂದು ವಾಕ್ಯ ಅವರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ. ಹೌದು, ಉಳಿದ ಸಭೆ ಕ್ರಿಸ್ತನ ಬರವಣಕ್ಕೋಸ್ಕರ ನಾನು ಕಾದುಕೊಂಡಿದ್ದೇನೆ. ನನ್ನ ಆತ್ಮಿಕ ಜೀವಿತ, ನನ್ನ ದೈವ ಭಕ್ತಿಯ ಜೀವನ ಶೈಲಿ ಯಾವ ರೀತಿಯಲ್ಲಿರಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅವರ ಜೀವಿತಗಳನ್ನು ಬದಲಾಯಿಸಿಕೊಂಡು ನಿನ್ನ 2ನೇ ಬರವಣಕ್ಕೆ ಸಿದ್ಧರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಉಳಿದ ಸಭೆಯ ದೈವಭಕ್ತಿ ಜೀವನ ಯಾವ ರೀತಿಯಲ್ಲಿ ಇರಬೇಕು ಅಂದರೆ, ಯೇಸು ಕ್ರಿಸ್ತನು ಮೇಘರೂಢನಾಗಿ 2ನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ನಮ್ಮ ಕಾಲದಲ್ಲಿ ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟದಲ್ಲಿ ಸ್ನಾನಿಕನಾದ ಯೋಹಾನನು ಮಾಡಿದಂತಹ ಕಾರ್ಯಗಳನ್ನು ನಾವು ಈ ಲೋಕದಲ್ಲಿ ಮಾಡಬೇಕಾಗಿದೆ. ಅಂಥ ಕಾರ್ಯಗಳನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ನಾವು ನಡೆಸಬೇಕಾಗಿದೆ. ಯಾಕೆಂದರೆ ಕರ್ತನ ಮಹಾದಿನಕ್ಕಾಗಿ ಸ್ನಾನಿಕನಾದಂತಹ ಯೋಹಾನನು ಕೊಟ್ಟಂತಹ ಸಂದೇಶವು ನಾವು ಈ ದಿನದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಸಂದೇಶವಾಗಿದೆ. ಪ್ರಿಯ ಕೇಳುಗರೆ, ಅಂತಹ ಆತ್ಮಿಕ ಅನುಭವ ನಮ್ಮದಾಗಿರಬೇಕು ಈ ಕೊನೆಯ ಕಾಲದಲ್ಲಿ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂತಿವರಾಗಿದ್ದೇವೆ. ಮಲಾಖಿ ಪುಸ್ತಕ 4:5-6 ನಾವು ಓದುವುದಾದರೆ, ನಾನು ಒಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕಿಂತ ಮುಂಚೆಯೇ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆ ಕಡೆಗೂ ತಿರುಗಿಸುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ಮಲಾಖಿ ಪುಸ್ತಕದಲ್ಲಿ ದೇವರು ಒಂದು ಪ್ರವಾದನೆಯನ್ನೇ ಹೇಳುವಂತವನಾಗಿದ್ದಾನೆ. ಅದೇನೆಂದರೆ, ಯಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕಿಂತ ಮುಂಚೆ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳಿಸುವೆನು ಎಂಬುದಾಗಿ. ಈ ಒಂದು ವಾಕ್ಯ ಇವತ್ತಿನ ದಿನದಲ್ಲಿ ತಪ್ಪಾಗಿ ಅರ್ಥೈಸಲ್ಪಟ್ಟಿದೆ. ಕೊನೆಯ ಕಾಲದಲ್ಲಿ ನಿಜವಾದಂತಹ ಎಲಿಯ ಬರತಕ್ಕಂಥವನಾಗಿದ್ದಾನೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಇಲ್ಲಿ ಮಾತನಾಡ್ತಕ್ಕಂಥದ್ದು ನಿಜವಾದಂಥ ಎಲಿಯನ ಬರೋಣವಲ್ಲ, ಆದರೆ ಎಲಿಯನ ಆತ್ಮದಿಂದಲೂ ಬಲದಿಂದಲೂ ಬಂದಂತಹ ಸ್ನಾನಿಕನಾದಂಥ ಯೋಹಾನನನ್ನು ತಿಳಿಸುವಂಥದ್ದಾಗಿದೆ. ಅಂದರೆ ಎಲಿಯನು ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನಗಳಲ್ಲಿ ಒಂದು ಪುನರುಜ್ಜೀವನವನ್ನು ತೆಗೆದುಕೊಂಡು ಬಂದು ಆ ಜನಗಳನ್ನು ಮತ್ತೆ ದೇವರ ಕಡೆಗೆ ತಿರುಗಿಸಿದನು. ಅದೇ ರೀತಿಯಾಗಿ ಸ್ನಾನಿಕನಾದಂತಹ ಯೋವಾನನು ಸಹ ಎಲಿಯನ ಆತ್ಮದಿಂದಲೂ ಬಲದಿಂದಲೂ ಈ ಲೋಕಕ್ಕೆ ಬರುವಂತವನಾಗಿದ್ದಾನೆ ಅನ್ನುವುದನ್ನು ಈ ವಾಕ್ಯ ಪ್ರವಾದನೆ ಮುಖಾಂತರವಾಗಿ ತಿಳಿಸುತ್ತದೆ. ಈ ವಾಕ್ಯವನ್ನು ನಾವು ಲೂಕನು ಬರೆದ ಸುವಾರ್ತೆ 1:16 ಹೋಲಿಕೆ ಮಾಡಿದರೆ ಅಲ್ಲಿ ಸ್ನಾನಿಕನಾದಂತಹ ಯೋವಾನನ ಜನನದ ವಿಚಾರವಾಗಿ ದೇವರು ತಿಳಿಸುವಂತಹ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಹೇಳುವಂಥವರಾಗಿದ್ದಾರೆ. ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕುಡಿದವನಾಗಿರುವನು ಎಂಬುದಾಗಿ ಸ್ನಾನಿಕನಾದಂಥ ಯೋವಾನನ ಬಗ್ಗೆ ತಿಳಿಸತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಕರ್ತನ ಮಹಾದಿನಕ್ಕಾಗಿ ಯೆಹೋವನು ಕೊಟ್ಟಂತಹ ಸಂದೇಶವನ್ನು ನಾವು ಈ ಕೊನೆ ಕಾಲದಲ್ಲಿ ಕೊಡಬೇಕಾಗಿದೆ. ಅವನಂತಹ ಒಂದು ಆತ್ಮಿಕ ಗುಣಹಬ ಸ್ವಭಾವಗಳು ನಮ್ಮಲ್ಲಿರಬೇಕಾಗಿದೆ. ಅವನು ಮಾಡಿದಂಥ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಹಾಗಾದರೆ ಸ್ನಾನಿಕನಾದಂಥ ಯೋವಾನನು ಕೊಟ್ಟಂತಹ ಒಂದು ಸಂದೇಶವೇನು? ನಾವು ಈ ಕೊನೆ ಕಾಲದಲ್ಲಿ ಕೊಡಬೇಕಾದಂಥ ಸಂದೇಶವೇನು? ಆತನು ಯಾವ ರೀತಿಯಲ್ಲಿ ಆತ್ಮಿಕವಾಗಿ ಈ ಲೋಕದಲ್ಲಿ ಜೀವಿಸಿದನು? ಆತನ ಗುಣಶೈಲಿ ಹೇಗಿತ್ತು? ನಾವು ಜೀವಿಸುವಂಥ ಕಾಲಘಟ್ಟದಲ್ಲಿ ನಮ್ಮ ಆತ್ಮಿಕ ಜೀವಿತ ಹೇಗಿದೆ, ನಮ್ಮ ಗುಣಶೈಲಿ ಹೇಗಿದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅದರಲ್ಲೂ ವಿಶೇಷವಾಗಿ ಸ್ನಾನಿಕನಾದಂತಹ ಯೋವಾನನ ಒಂದು ಸಂದೇಶವೇನು, ಆತನ ಸಂದೇಶವೇನು ಎಂಬುದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 3:1-7 ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋವಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಇಲ್ಲಿ ನಾವು ನೋಡುವಂತಹ ವಿಚಾರವೇನೆಂದರೆ ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅನ್ನುವಂತಹ ಒಂದು ವಿಚಾರವನ್ನು ಆತನು ಇಸ್ರಾಯೇಲ್ ಜನರಿಗೆ ಎತ್ತಿ ಹೇಳುವಂಥವನಾಗಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆತನು ಬಂದಂತಹ ಒಂದು ಉದ್ದೇಶವೇನು ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯದಲ್ಲಿ ಮತ್ತೆ ತಿಳಿಸುವಂತಹ ವಿಚಾರವೇನೆಂದರೆ ಮತ್ತಾಯನ ಬರೆದ ಸುವಾರ್ತೆ 3:4 ನಾವು ಓದುವುದಾದರೆ ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವಾಗಿದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನು ಸೂಚಿಸಿದಾತನು ಇವನೇ. ಆ ಯೋಹಾನನಿಗೆ ಒಂಟೆ ಕೂದಲಿನ ಒದ್ದಿಕೆಯು, ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು, ಅವನಿಗೆ ಮಿಡತೆ ಮತ್ತು ಕಾಡುಜೇನು ಆಹಾರವಾಗಿದ್ದವು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆತನು ನೀಡಿದಂಥ ಒಂದು ಸಂದೇಶವೇನೆಂದರೆ ಪರಲೋಕ ರಾಜ್ಯ ಸಮೀಪವಾಗಿದೆ, ದೇವರ ಕಡೆಗೆ ಎಲ್ಲರೂ ತಿರುಗಿಕೊಳ್ಳಿರಿ ಎಂಬುದಾಗಿ ಸೂಚಿಸಿದನು. ಈ ಒಂದು ಸಂದೇಶವನ್ನು ಯಾರಿಗೆ ನೀಡಿದನು ಅಂದರೆ ಇಸ್ರಾಯೇಲ್ ಜನರಿಗೋಸ್ಕರ. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ ಇಸ್ರಾಯೇಲ್ ಜನಗಳು ಮೆಸ್ಸಾಯನ ಬರೋಣವನ್ನು ಎದುರು ನೋಡ್ತಕ್ಕಂಥವರಾಗಿದ್ದರು. ಅಂದರೆ ಸ್ನಾನಿಕನಾದಂಥ ಯೋಹಾನನು ಮೆಸ್ಸಾಯನ ಬರೋಣದ ವಿಚಾರವನ್ನು ಸಾರಿ ಹೇಳಿ ಇಸ್ರಾಯೇಲ್ ಜನಗಳನ್ನು ದೇವರ ಕಡೆಗೆ ತಿರುಗಿಸುವಂತಹ ಒಂದು ವಿಶೇಷವಾದ ಸಂದೇಶದೊಂದಿಗೆ ಆತನು ಬರುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವೇ ಪ್ರವಾದಿಯಾದ ಯೆಶಾಯನು ತಿಳಿಸಿದಂತಹ ವ್ಯಕ್ತಿ ಇವನೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸುವಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಆತನು ಕರ್ತನ ಬರೋಣ ಶೀಘ್ರವಾಗಿದೆ, ಆತನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಹೇಳಿದನು. ನಾವು ಸಹ ಈ ಕೊನೆ ಕಾಲದಲ್ಲಿ ಕ್ರಿಸ್ತನ ಎರಡನೇ ಬರೋಣ ಶೀಘ್ರವಾಗಿರುವ ನಿಟ್ಟಿನಲ್ಲಿ ನಾವು ಸಹ ಪ್ರಕಟಣೆ ಪುಸ್ತಕ 14:6-7 ತಿಳಿಸಲ್ಪಟ್ಟಿರತಕ್ಕಂತಹ ಸಕಲ ಕುಲ ಭಾಷೆ ಜನಾಂಗದವರಿಗೆ ಸಾರಿ ಹೇಳಬೇಕಾದಂಥ ಆ ನಿತ್ಯವಾದ ಸುವಾರ್ತೆ, ಅದು ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ. ಹಾಗಾಗಿ ನೀವು ಸೃಷ್ಟಿಕರ್ತನನ್ನು ಆರಾಧಿಸಿರಿ ಎಂಬುದಾಗಿ ತಿಳಿಸುವಂತಹ ಆ 3 ದೂತರ ಸಂದೇಶವನ್ನು ನಾವು ನೀಡಬೇಕಾಗಿದೆ. ಆತನು ಹೇಗೆ ಇಸ್ರಾಯೇಲ್ ಜನರಿಗೆ ಮನ ತಿರುಗುವುದಕ್ಕೆ ಬೇಕಾದಂಥ ಸಂದೇಶವನ್ನು ನೀಡಿದನು, ಅದೇ ರೀತಿಯಾಗಿ ಕೊನೆ ಕಾಲದಲ್ಲಿ ನಾವು ಸಹ ಪಾಪದಲ್ಲಿ ತುಂಬಿರತಕ್ಕಂಥ ಈ ಲೋಕದ ಜನಗಳು ಮನ ತಿರುಗುವಿಕೆಗೆ ಬೇಕಾದಂಥ ಸಂದೇಶವನ್ನು ನೀಡಬೇಕಾಗಿದೆ. ಹೌದು ಪ್ರಿಯ ಕೇಳುಗರೆ, ಅಷ್ಟು ಮಾತ್ರ ಅಲ್ಲದೆ ಆತನ ಒಂದು ಜೀವನ ಶೈಲಿ ಹೇಗಿತ್ತು? ಆತನು ಹಡವೆಯಲ್ಲಿದ್ದನು, ಆತನು ಮಿಡತೆಗಳನ್ನು ಕಾಡು ಜೇನನ್ನು ತಿಂದು ಬದುಕುವಂಥವನಾಗಿದ್ದನು. ನಮ್ಮ ಒಂದು ಜೀವನ ಶೈಲಿ ಯಾವ ರೀತಿಯಲ್ಲಿರಬೇಕು, ಯಾವ ರೀತಿಯಲ್ಲಿ ನಮ್ಮ ಆಹಾರ ಪದ್ಧತಿಗಳಿದೆ, ಈ ಒಂದು ಪಟ್ಟಣದ ಜೀವಿತದಲ್ಲಿ ನಾವು ಹೇಗೆ ಜೀವಿಸತಕ್ಕಂಥರಾಗಿದ್ದೇವೆ. ಕ್ರಿಸ್ತನ ಎರಡನೇ ಬರವಣಿಗೆಗೆ ಸಿದ್ಧರಾಗ್ತಕ್ಕಂಥ ಜನಗಳು ನಾವು ಸ್ನಾನಿಕನಾದಂಥ ಯುವಾನಲ್ಲಿ ಇದ್ದಂತಹ ಆ ಗುಣಗಳನ್ನು ನಾವು ಹೊಂದಿಕೊಳ್ಳಬೇಕು. ಯಾಕೆಂದರೆ ದೇವರ ವಾಕ್ಯದಲ್ಲಿ ಕೊನೆಯ ಕಾಲದಲ್ಲಿ ನಾನು ಎಲಿಯನನ್ನು ಕಳಿಸ್ತಕ್ಕಂಥನಾಗಿದ್ದೇನೆ ಎಂಬುದಾಗಿ ಆ ಎಲಿಯನು ಸ್ನಾನಿಕನಾದಂಥ ಯುವಾನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಸ್ನಾನಿಕನಾದಂಥ ಯುವಾನನ ಆ ಒಂದು ಬಲದಿಂದಲೂ ಗುಣದಿಂದಲೂ ಕೊನೆಯಲ್ಲಿ ಬರ್ತಕ್ಕಂತಹ ಎಲಿಯಗಳು ಯಾರೆಂದರೆ ಈ ಒಂದು ಉಳಿದ ಸಭೆಗೆ ಸೇರಿದಂತಹ ವ್ಯಕ್ತಿಗಳಾಗಿದ್ದಾರೆ. ಅದಕ್ಕೋಸ್ಕರವೇ ಉಳಿದ ಸಭೆಯ ದೈವಿಕ ಭಕ್ತಿ ಜೀವನದಲ್ಲಿ ಸ್ನಾನಿಕನಾದಂತಹ ಯೋಹಾನನ ಒಂದು ಗುಣ ಅತ್ಯಂತ ಮುಖ್ಯವಾದಂತಹ ಗುಣವಾಗಿದೆ ಪ್ರಿಯ ಕೇಳುಗರೆ. ಹಾಗಾಗಿ ಆತನಲ್ಲಿದ್ದಂತಹ ಗುಣಗಳನ್ನು ಕೊನೆ ಕಾಲದಲ್ಲಿರ್ತಕ್ಕಂಥ ಉಳಿದ ಸಭೆಯ ಜನಗಳು ಅಳವಡಿಸಿಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ದೇವರ ಮೇಲೆ ದೃಷ್ಟಿ ಇಡಬೇಕು, ಆಗ ನಾವು ನಮ್ಮ ಎಲ್ಲ ಸ್ವಾರ್ಥವನ್ನು ಬಿಟ್ಟು ಬಿಡುವಂಥವರಾಗಿದ್ದೇವೆ. ಹೇಗೆ ಸ್ನಾನಿಕನಾದಂಥ ಯುವಾನನು ದೇವರ ಮೇಲೆ ದೃಷ್ಟಿಯನ್ನಿಟ್ಟು ಆತನಿಗೆ ನೇಮಿಸಿದಂಥ ಕಾರ್ಯವನ್ನು ಮಾಡಿ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದಿಂದ ದೇವರಿಗೋಸ್ಕರ ಜೀವಿಸಿದನು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿರ್ತಕ್ಕಂಥ ಉಳಿದ ಸಭೆಯ ಜನಗಳು ಅಂದರೆ ಕೊನೆಯ ಕಾಲದ ಎಲಿಯಾಗಳಾಗಿರ್ತಕ್ಕಂತಹ ನಾವುಗಳು ದೇವರ ಮೇಲೆ ದೃಷ್ಟಿಯನ್ನು ಇಟ್ಟು ನಮ್ಮೆಲ್ಲ ಸ್ವಾರ್ಥವನ್ನು ಬಿಟ್ಟು ನಮಗೆ ಕೊಟ್ಟಿರ್ತಕ್ಕಂತಹ ದೈವ ನಿರ್ಮಿತ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ದೇವರೊಂದಿಗೆ ಆತ್ಮಿಕ ಸಂಪರ್ಕ ಹೊಂದಿರುವುದು ನಮ್ಮ ಗುಣ ಸ್ವಭಾವ ಹಾಗೂ ಜೀವನವನ್ನು ಉತ್ತಮಗೊಳಿಸುತ್ತದೆ. ಯಾವ ರೀತಿಯಲ್ಲಿ ಅಂದರೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ಒಂದು ಪುಸ್ತಕದಲ್ಲಿ ನಾವು ಗಮನಿಸುವಂತಹ ವಿಚಾರವೇನೆಂದರೆ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಅಲ್ಲಿ ದೆವ್ವಗಳನ್ನು ಹಿಡಿದಂತಹ ಒಬ್ಬ ವ್ಯಕ್ತಿ ಇದ್ದನು. ಅವನು ಸಮಾಧಿಯಲ್ಲಿ ವಾಸವಾಗಿದ್ದನು. ಅವನನ್ನು ಸರಪಣಿಯಲ್ಲಿ ಕಟ್ಟಿದಾಗಲೂ ಸಹ ಅದನ್ನು ಕಿತ್ತುಕೊಂಡು ಅವನು ತನ್ನ ಮೈಯೆಲ್ಲ ಪರಚಿಕೊಂಡು ತುಂಬ ಕ್ರೂರವಾಗಿ ಇದ್ದನು. ಆದರೆ ಯೇಸು ಸ್ವಾಮಿ ಬಂದು ಅವನಿಗೆ ಹಿಡಿದಿದ್ದಂಥ ದೆವ್ವವನ್ನು ಬಿಡಿಸಿದಾಗ ಅವನ ಜೀವಿತ ಹೇಗಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 35ನೇ ವಚನವನ್ನು ನೋಡಬೇಕಾದರೆ ಜನರು ನಡೆದ ಸಂಗತಿಯನ್ನು ನೋಡುವುದಕ್ಕೆ ಹೊರಟು ಯೇಸುವಿನಲ್ಲಿದ್ದ ಅವನ ಬಳಿಗೆ ಬಂದು ದೆವ್ವಗಳು ಬಿಟ್ಟು ಹೋಗಿದ್ದ ಆ ಮನುಷ್ಯನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತಿರುವುದನ್ನು ಕಂಡು ಹೆದರಿದ್ದರು. ಯಾಕೆಂದರೆ ಇವನ ಜೀವಿತ ಹೇಗಿತ್ತು ಅಂದರೆ ದಂಡು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕ ದೆವ್ವಗಳಿಂದ ಬಂಧಿಸಲ್ಪಟ್ಟಿದ್ದನು. ಆದರೆ ಯೇಸು ಸ್ವಾಮಿ ಬಂದು ಅವನ ಜೀವಿತವನ್ನು ಬದಲಾಯಿಸಿದಾಗ ಆತನ ಜೀವಿತ ಹೇಗಿದೆ ಅಂದರೆ ಬಟ್ಟೆಯನ್ನು ಹಾಕಿಕೊಂಡಿದ್ದಾನೆ ಈಗ. ಅಷ್ಟು ಮಾತ್ರ ಅಲ್ಲದೆ ಅವನಿಗೆ ಸ್ವಸ್ಥ ಬುದ್ಧಿ ಬಂದಿದೆ. ಅಷ್ಟು ಮಾತ್ರವಲ್ಲದೆ ಅವನು ಕ್ರಿಸ್ತನ ಪಾದದ ಬಳಿಯಲ್ಲಿ ಕುಳಿತು ದೇವರ ವಾಕ್ಯವನ್ನು ಕೇಳುವಂತವನಾಗಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಒಂದು ದೈವಿಕ ಭಕ್ತಿಯ ಜೀವನ ಪಾಪದಿಂದ ಹೊರಬಂದಾಗ ನಾವು ಸ್ವಸ್ಥ ಬುದ್ಧಿಯಿಂದ ಕ್ರಿಸ್ತನ ಬಳಿಯಲ್ಲಿ ಕುಳಿತು ಆತನ ವಾಕ್ಯವನ್ನು ಕೇಳುವಂಥವರಾಗಬೇಕು. ಅಂಥ ಜನರು ನಾವಾಗಬೇಕು. ಯಾಕೆಂದರೆ ಜನರು ಈಗ ನಮ್ಮನ್ನು ಕ್ರಿಸ್ತನವರೆಂದು ತಿಳಿದುಕೊಳ್ಳುವರು. ಇದು ಒಬ್ಬ ಕೆಲಸಗಾರನಿಗೆ ಬೇಕಾಗಿರುವುದು ಕೊಡಲ್ಪಟ್ಟಂತಹ ಬಲವನ್ನು ನೀಡುತ್ತದೆ. ಇಂತಹ ಶಕ್ತಿಯನ್ನು ಅವನು ಕಳೆದುಕೊಳ್ಳಬಾರದು. ನಾವು ಕ್ರಿಸ್ತನಲ್ಲಿದ್ದರೆ ಹೊಸ ಸೃಷ್ಟಿಯಾಗ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಪೌಲ ಹೇಳ್ತಕ್ಕಂಥನಾಗಿದ್ದಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದೇನೆ ಎಂಬುದಾಗಿ. ನಮ್ಮಲ್ಲಿ ಹೊಸ ಬಲ ಬರ್ತಕ್ಕಂಥದ್ದಾಗಿದೆ ಯಾವಾಗ ಅಂದರೆ ನಾವು ಕ್ರಿಸ್ತನಲ್ಲಿ ಇದ್ದಾಗ, ಕ್ರಿಸ್ತನನ್ನು ಹಾತುಕೊಂಡಾಗ. ಹಾಗಾಗಿ ಕೊನೆಯ ಕಾಲದಲ್ಲಿ ಜೀವಿಸುವಂತಹ ಈ ಉಳಿದ ಸಭೆಯ ಜನರಾಗಿರ್ತಕ್ಕಂತಹ ನಮ್ಮ ಒಂದು ದೈವಿಕ ಭಕ್ತಿ ಜೀವನ ಈ ರೀತಿಯಾಗಿರಬೇಕು. ಅದರಲ್ಲೂ ಮುಖ್ಯವಾಗಿ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಆಲೋಚನೆಯಿಂದಲೂ ಕ್ರಿಯೆಯಿಂದಲೂ ನಾವು ನಡೆದುಕೊಳ್ತಕ್ಕಂಥವರಾಗಿರ್ತಕ್ಕಂಥವರಾಗಬೇಕು. ಯಾಕೆಂದರೆ ನಾವು ಮಾಡ್ತಕ್ಕಂತಹ ಒಂದು ಕಾರ್ಯ ಏನು ಮಾಡ್ತಕ್ಕಂಥವರಾಗಿದ್ದೇವೆ, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಕ್ಕಂಥವರಾಗಿದ್ದೇವೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ ನಮ್ಮ ಒಂದು ಜೀವಿತ ಪ್ರಾರ್ಥನೆ ಜೀವಿತವಾಗಿರಬೇಕು, ಸದ್ಯ ಕೆಲಸ ಮಾಡುವ ಜೀವಿತವಾಗಿರಬೇಕು. ನಂಬಿಕೆ ಮತ್ತು ಕ್ರಿಯೆ ಎರಡೂ ಸಹ ಹೊಂದಾಣಿಕೆಯಿಂದ ಹೋಗಬೇಕು. ಯಾಕೆಂದರೆ ಕೊನೆಯ ಕಾಲದಲ್ಲಿ ಜೀವಿಸುವಂಥ ನಮಗೆ ಆತನು ಒಂದು ತಲಾಂತನ ಕೊಟ್ಟಿದ್ದಾನೆ. ನಾವು ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ಯಾವ ರೀತಿಯಲ್ಲಿ ದೇವರು ಪ್ರತಿಯೊಬ್ಬೊಬ್ಬರಿಗೂ ಸಹ ತಲಾಂತನ ಕೊಟ್ಟಿದ್ದಾನೆ, ಆ ತಲಾಂತನ್ನು ನಾವು ಆತನ ಮಹಿಮೆಗೆ ಶ್ರದ್ಧೆಯಿಂದ ಉಪಯೋಗಿಸಬೇಕು. ಶ್ರದ್ಧೆಯಿಂದ ಕೆಲಸ ಮಾಡುವ ಜೀವಿತ ನಮ್ಮದಾಗಿರಬೇಕು ಪ್ರಿಯ ಕೇಳುಗರೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಒಂದು ಜೀವಿತ ಯಾವ ರೀತಿಯಲ್ಲಿರಬೇಕು ಅಂದರೆ ಪ್ರಾರ್ಥನೆ ಹಾಗೂ ಪ್ರಯತ್ನ ಮತ್ತು ಪ್ರಯತ್ನ ಹಾಗೂ ಪ್ರಾರ್ಥನೆ ಎರಡು ಸಹ ಒಟ್ಟಾಗಿ ಹೋಗಬೇಕು. ಇದನ್ನೇ ನಾವು ಯಾಕೋಬನ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ. ನಂಬಿಕೆ ಕ್ರಿಯೆ ಎರಡು ಒಟ್ಟೊಟ್ಟಾಗಿ ಹೋಗಬೇಕು. ನಂಬಿಕೆ ಇಲ್ಲದ ಕ್ರಿಯೆ ಸತ್ತಂಥದ್ದು ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಹಾಗಾಗಿ ಪ್ರಾರ್ಥನೆ ಮತ್ತು ಪ್ರಯತ್ನ, ಪ್ರಯತ್ನ ಮತ್ತು ಪ್ರಾರ್ಥನೆ ಇವು ನಮ್ಮ ಜೀವನದ ಗುರಿಯಾಗಿರಬೇಕು ಯಾವಾಗಲೂ ಸಹ. ಸಾಮರ್ಥ್ಯ ಮತ್ತು ಸ್ತುತಿ ಸ್ತೋತ್ರ ಕೊಂಡಾಟವೆಲ್ಲವೂ ದೇವರಿಗೆ ಮೀಸಲಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾವು ಪ್ರತಿ ಸಾರಿಯೂ ಸಹ ಪರಿಶುದ್ಧಾತ್ಮ ಭರಿತರಾಗಿ ಈ ಸ್ತುತಿ ಸ್ತೋತ್ರದೊಂದಿಗೆ ಜೀವಿಸುವಂಥವರಾಗಬೇಕು. ಅದಕ್ಕೋಸ್ಕರವೇ ಹೆಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19-20 ನಾವು ಓದುವುದಾದರೆ ಅಲ್ಲಿ ಈ ರೀತಿಯಾಗಿ ಬರೆಯುವಂಥವನಾಗಿದ್ದಾನೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಎಂಬುದಾಗಿ ಬರೆಯುವಂಥವನಾಗಿದ್ದಾನೆ. ನಾವು ಪವಿತ್ರಾತ್ಮ ಭರಿತರಾಗಿ ಯಾವಾಗಲೂ ಸಹ ಕೀರ್ತನೆಗಳಿಂದ ಹಾಡುಗಳನ್ನು ಹಾಡುತ್ತಾ ಸಂತೋಷದಿಂದ ಉಲ್ಲಾಸದಿಂದ ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸುವಂತಹ ಮಕ್ಕಳಾಗಿರಬೇಕು. ಮತ್ತೊಂದು ಕಡೆ ಪೌಲ ಬರೀತಕ್ಕಂಥನಾಗಿದ್ದಾನೆ, ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ. ಯಾವ ರೀತಿಯಲ್ಲಿ ಅಂದರೆ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಪ್ರತಿ ಸಾರಿಯೂ ಸಹ ಕ್ರಿಸ್ತನ ಜೊತೆಯಲ್ಲಿ ಈ ಹಾಡುಗಳ ಮೂಲಕವಾಗಿಯೂ, ಕೀರ್ತನೆಗಳನ್ನು ಹಾಡುವುದರ ಮೂಲಕವಾಗಿಯೂ, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದರ ಮೂಲಕವಾಗಿಯೂ ನಾವು ಕೂಡಿರಬೇಕು ಎಂಬುದಾಗಿ ಆತನು ಬರೆಯುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಮ್ಮ ಜೀವಿತ ಪ್ರಾರ್ಥನೆಯ ಜೀವಿತವಾಗಿರಬೇಕು. ಸಾಮರ್ಥ್ಯ, ಸ್ತುತಿ ಸ್ತೋತ್ರ, ಕೊಂಡಾಟಗಳೆಲ್ಲವೂ ಸಹ ದೇವರಿಗೆ ಮೀಸಲಾಗಿರಬೇಕು ಅನ್ನುವಂತಹ ಪ್ರಾರ್ಥನೆ ನಮ್ಮದಾಗಿರಬೇಕು. ಹಾಗೂ ಕರ್ತವ್ಯ ನಿರ್ವಹಿಸುವುದು ನಮ್ಮ ಜವಾಬ್ದಾರಿ ಎಂಬುದಕ್ಕೆ ಶ್ರಮೆ ವಹಿಸಬೇಕು. ಪ್ರಾರ್ಥನೆ ಇಲ್ಲದೆ ಯಾರೂ ಸಹ ಒಂದು ದಿನವಾಗಲಿ ಅಥವಾ ಒಂದು ಗಳಿಗೆ ಆಗಲಿ ಸುರಕ್ಷಿತನಾಗಿ ಇರಲು ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಜೀವಿತದಲ್ಲಿ ವೈಯಕ್ತಿಕ ಪ್ರಾರ್ಥನೆ ಮತ್ತು ಕುಟುಂಬ ಪ್ರಾರ್ಥನೆ ಬಹಳ ಬಹಳ ಅವಶ್ಯಕವಾಗಿದೆ. ಯಾಕೆಂದರೆ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನವನ್ನು ಓದಬೇಕಾದರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಇನ್ನೂ ಸಹ ಮೊಬ್ಬಾಗಿರಬೇಕಾದರೆ ಆತನು ನಿಶಬ್ದವಾದಂಥ ಸ್ಥಳಗಳಿಗೆ ಹೋಗಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಂಥವನಾಗಿದ್ದನು. ಪ್ರಿಯ ಕೇಳುಗರೆ, ನಾವು ನಮ್ಮ ಜೀವಿತದಲ್ಲಿ ಯೋಚಿಸಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ದೇವರ ಮಗನಾದಂತಹ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದಾಗ ಆತನಿಗೆ ಪ್ರಾರ್ಥನೆಯ ಅವಶ್ಯಕತೆ ಇತ್ತು ಎಂದರೆ ನಾವು ಈ ಲೋಕದಲ್ಲಿ ಪಾಪಿಗಳಾಗಿದ್ದೇವೆ. ನಮ್ಮ ಪಾಪ ಹೇಗಿದೆ ಎಂದರೆ ಹೊಲಸು ಬಟ್ಟೆಯಾಗಿದೆ. ಈ ರೀತಿಯಾಗಿ ಜೀವಿಸುವಂತಹ ನಮಗಳಿಗೆ ಪ್ರಾರ್ಥನೆ ಜೀವಿತ ಎಷ್ಟೊಂದು ಅವಶ್ಯಕತೆವಾಗಿದೆ ಅಲ್ಲ ಪ್ರಿಯ ಕೇಳುಗರೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆಂದರೆ ದೇವರ ವಾಕ್ಯದಲ್ಲಿ ತಿಳಿಸುವಂಥದ್ದಾಗಿದೆ, ಪ್ರಾರ್ಥನೆ ಇಲ್ಲದೆ ಯಾರೂ ಸಹ ಒಂದು ದಿನವಾಗಲಿ ಒಂದು ಗಳಿಗೆ ಆಗಲಿ ಸುರಕ್ಷಿತನಾಗಿ ಇರಲು ಸಾಧ್ಯವಿಲ್ಲ. ಆ ಪ್ರಾರ್ಥನೆ ಜೀವಿತದಲ್ಲಿ ಇದ್ದ ಕಾರಣದಿಂದಲೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಸೈತಾನನ ಶೋಧನೆಯನ್ನು ಜಯಿಸಿದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ನಾವು ಸಹ ಈ ಲೋಕದಲ್ಲಿ ಸೈತಾನನ ಶೋಧನೆಯನ್ನು ಜಯಿಸಬೇಕೆಂದರೆ ಪ್ರಾರ್ಥನೆ ಅವಶ್ಯಕತೆ ಇದೆ. ಅದರಲ್ಲೂ ವೈಯಕ್ತಿಕ ಪ್ರಾರ್ಥನೆ ಅವಶ್ಯಕತೆ ಇದೆ. ಅದರ ಜೊತೆಯಲ್ಲಿ ಕೌಟುಂಬಿಕ ಪ್ರಾರ್ಥನೆಯೂ ಸಹ ಅವಶ್ಯಕತೆ ಇದೆ. ಪ್ರಿಯ ಕೇಳುಗರೆ, ಹಾಗಿದ್ದಾಗ ಮಾತ್ರ ನಾವು ಈ ಲೋಕದಲ್ಲಿ ಬರ್ತಕ್ಕಂಥ ಎಲ್ಲ ಸೈತಾನ ಶೋಧನೆಯನ್ನು ಜಯಿಸಿ ಆತನ ಬರವಣಿಗೆಗೆ ಸಿದ್ಧರಾಗಲು ಸಾಧ್ಯ. ಹಾಗಾಗಿ ಪ್ರಿಯ ಕೇಳುಗರೆ, ಉಳಿದ ಸಭೆ ಜನರಾಗಿರ್ತಕ್ಕಂಥ ನಾವು ನಮ್ಮಲ್ಲಿ ದೈವ ಭಕ್ತಿಯ ಜೀವನ, ಆತ್ಮಿಕ ಜೀವನ ಬದಲಾವಣೆಯಿಂದ ಕೂಡಿರಬೇಕು. ಸ್ನಾನಿಕನಾದಂಥ ಯೌವ್ವನನ್ನು ನೀಡಿದಂತಹ ಆ ಸಂದೇಶವನ್ನು ಕೊನೆ ಕಾಲದಲ್ಲಿ ನಾವು ನೀಡುವಂಥವರಾಗಬೇಕು. ಆತನು ಮನ ತಿರುಗುವಿಕೆಗೆ ಬೇಕಾದಂಥ ಎಲ್ಲ ಒಂದು ಸಂದೇಶವನ್ನು ನೀಡಿದನು. ನಾವು ಸಹ ಪಾಪದಲ್ಲಿ ಜೀವಿಸುವಂತಹ ಜನರಿಗೆ ಮನ ತಿರುಗಲು ಬೇಕಾದಂಥ ಎಲ್ಲ ಸಂದೇಶವನ್ನು ನೀಡಬೇಕು. ನಮ್ಮ ಆತ್ಮಿಕ ಜೀವಿತ ಬದಲಾವಣೆ ಹೊಂದಬೇಕು. ನಮ್ಮನ್ನು ನೋಡಿ ಹೌದು ನಿಜವಾದಂಥ ಕ್ರೈಸ್ತಿಯ ಮಕ್ಕಳು, ಉಳಿದ ಸಭೆ ಜನಗಳು ಎನ್ನುವಂಥ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ನಮಗೆ ಕೊಟ್ಟಿರತಕ್ಕಂಥ ತಲಾಂತುಗಳನ್ನು ಆತನ ಮಹಿಮೆಗೋಸ್ಕರ ಉಪಯೋಗಿಸಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆ ಜೀವಿತ ಬಹಳ ಬಹಳ ಮುಖ್ಯವಾಗಿದೆ. ಪ್ರಿಯ ಕೇಳುಗರೆ, ಈ ಪ್ರಾರ್ಥನೆ ಜೀವಿತದಲ್ಲಿ ನಾವು ಸದಾಕಾಲ ಜೀವಿಸುವುದಾದರೆ ನಮ್ಮ ಜೀವನ ಬದಲಾಯಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಉಳಿದ ಸಭೆಯ ದೈವಿಕ ಭಕ್ತಿಯ ಜೀವನ ನಮ್ಮೆಲ್ಲರಿಗೂ ಮಾದರಿಯಾಗಿರಬೇಕು. ದೇವರು ನಮ್ಮನ್ನು ಈ ದಿನದಲ್ಲಿ ಎಚ್ಚರಿಸುವಂತೆವನಾಗಿದ್ದಾನೆ. ಹಾಗಾಗಿ ನಾವು ಪ್ರತಿನಿತ್ಯ ಪ್ರಾರ್ಥನೆಯಿಂದ ಕೂಡಿ ಆ ಒಂದು ಉಳಿದ ಸಭೆಯ ದೈವ ಭಕ್ತಿಯ ಜೀವನದಲ್ಲಿ ನಾವು ಮಾದರಿಯಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಈ ಉಳಿದ ಸಭೆಯ ದೈವ ಭಕ್ತಿ ಜೀವನದಲ್ಲಿ ಮತ್ತೆಲ್ಲ ಏನೆಲ್ಲ ನಾವು ಮಾಡಬೇಕಾಗಿದೆ ಎಂಬುದನ್ನು ನಾವು ಕಲಿಯೋಣ. ಅದಕ್ಕೂ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಅಪ್ಪ ಹೌದು ಸ್ವಾಮಿ, ಉಳಿದ ಸಭೆಯ ದೈವ ಭಕ್ತಿ ಜೀವನ ಅನ್ನುವಂತಹ ವಿಚಾರದೊಂದಿಗೆ ಈ ದಿನದಲ್ಲಿ ನಾವು ಸ್ನಾನಿಕನಾದಂತಹ ಯೋಹಾನನ ಸಂದೇಶ ಏನು, ನಮ್ಮ ಜೀವಿತ ಏನು, ಪ್ರಾರ್ಥನೆ ಜೀವಿತ ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ಕಲಿತಿದ್ದೇವೆ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಹೌದು, ಅವರಲ್ಲೂ ಸಹ ಪ್ರಾರ್ಥನೆ ಜೀವಿತ ಬಲವಾಗಿದ್ದು ಸ್ವಾಮಿ. ನಿನ್ನ ಬರೋಣಕ್ಕೆ ಸಿದ್ಧನಾಗಿ ಸ್ನಾನಿಕನಾದಂಥ ಯೋಹಾನ ನೀಡಿದಂಥ ಸಂದೇಶವನ್ನು ಅವರು ಕೊಡುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.